ಓದನ್ನು ಸ್ವೀಭಾಗಿಸಿದ್ರೆ ವಿಸ್ತಾರವಾಗಿರ್ತಾರೆ. ತೋದಕನು ತಾನಾಗಿ ಮತ್ತನು ಮೊದಲಾದ ಕರಣದೊಳಿದ್ದು ವಿಷಯವ ನೈಜವನು ನಿಜಪೂರ್ಣ ಸುಖಮಯ ಗ್ರಾಹ್ಯ ಗ್ರಾಹಕರು ವೇದ ವೇದ್ಯನು ತಿಳಿಯದವನು ಬಾದಿ ಪುಂಜಿಸುತ್ತೆಲ್ಲರೊಳಗೆ ಆಹ್ಲಾದ ಪಡುವನು ಭಕ್ತ ಭಕ್ತರ ಭಾಗ್ಯ ಸಂಪನ್ನ. ತಾನೆಲ್ಲರಲ್ಲಿ ತಾನಿಟ್ಕೊಂಡು ದೇಹ ಮೊದಲಾದ ಇಂದ್ರಿಯಗಳಲ್ಲಿ ತಾನಿಟ್ಕೊಂಡು ವಿಷಯ ಪದಾರ್ಥದಲ್ಲಿ ತಾನಿಟ್ಕೊಂಡು ಅದನ್ನು ತಾನು ತಗೋತಾ ಇದ್ದೇನೆ. ತಗೊಂಡ್ಬಿಟ್ಟು ನಿಜ ಸುಖಪೂರ್ಣ ಸುಖಮಯ ಗ್ರಾಹ್ಯ ಗ್ರಾಹಕ ನಿಜವಾದ ಸುಖಪೂರ್ಣ ಆನಂದಪೂರ್ಣನಾಗಿರ್ತಕ್ಕಂಥವ್ರು ಅಂತ ಗ್ರಾಹ್ಯನೂ ಹೌದು ಗ್ರಾಹಕನೂ ಹೌದು. ಗ್ರಾಹ್ಯ ವಸ್ತುವಿನಲ್ಲಿದ್ದು ಗ್ರಾಹ್ಯ ಅನಿಸ್ಕೊಳ್ತಾನೆ, ಗ್ರಾಹಕನಲ್ಲಿದ್ದು ಅದನ್ನು ತಗೋತಾ ಇದ್ದಾನೆ. ಈ ರೀತಿ ವೇದ ವೇದ್ಯರು ತಿಳಿಯದವನು ಪಾದಿ ಗುಂಜಿಸುವುದೆಲ್ಲರೊಳಗ ಆಹ್ಲಾದ ಪಡುವನು. ಎಲ್ಲಾ ಜೀವರಾಶಿಗಳಲ್ಲಿದ್ದು ಆಹ್ಲಾದ ಪಡ್ತಾನೆ. ಅದಕ್ಕೆ ಅಂತ ಆಚಾರ ಭಾಗವತ ಅಂದ್ಕೊಂಡ್ರೆ ಸಂತೋಷಂ ಜನಯೇತ್ ಪ್ರಾಜ್ಞ ತದೇವ ಈಶ್ವರ ಪೂಜನ. ಭಗವಂತನ ಪೂಜಾ ಅಂತ ಯಾವ ತಿಳ್ಕೊಂಡಿದ್ದೆ ನೀವು? ಸಂತೋಷಂ ಜನಯೇತ್ ಪ್ರಾಜ್ಞ, ಒಂದು ಹೊತ್ತಿಗೆ ಒಂದು ಸಂತೋಷವನ್ನು ಉಂಟು ಮಾಡದಿರ್ತದೆ ಅದೇ ಭಗವತ್ ಪೂಜಾ. ಯಾಕೆ? ಅಲ್ಲಿ ಭಗವಂತ ಆನಂದ ಪಟ್ಟಿರ್ತಾನೆ. ಭಗವಂತ ಆನಂದ ಪಟ್ಟಿ ಅವನ ಆನಂದ ಪಟ್ಟಿ ಜೀವನ ಆನಂದವನ್ನು ಅನುಭವಕ್ಕೆ ತಂದುಕೊಟ್ಟಿರ್ತಾನೆ. ಪೂಜಾ ಅಂದ್ರೆ ಅದು ಸಂತೋಷಂ ಜನಯೇತ್ ಪ್ರಾಜ್ಞ ತದೇವ ಈಶ್ವರ ಪೂಜನ ಮುಂದೆ ಭಾಗವತವು ಅದೇನೇ ಈಶ್ವರ ಪೂಜಾ ಅಂತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ನೇರವಾಗಿ ಭಗವಂತನಲ್ಲಿ ತಗೊಂಡಿರ್ತಾನೆ, ನೇರವಾಗಿ ಭಗವಂತನಲ್ಲಿ ತಗೊಂಡಿರ್ತಾನೆ. ಅದಕ್ಕೋಸ್ಕರವಾಗಿ ಈ ರೀತಿದ್ದು ತಿಳಿಯದವನು ಬಾದಿ ಬಂಧಿಸಿ ಚೆಲ್ಲರೊಳಗಿದ್ದು ಆಹ್ಲಾದ ಪಡುವನು ಭಕ್ತ ಭಕ್ತರ ಭಾಗ್ಯ ಸಂಪನ್ನ ಅಂತ ಹೇಳ್ಬಿಟ್ಟು ನಿತ್ಯ ನಿತ್ಯನಾಗಿದ್ದಾನೆ ಆತನ ಚ್ಯುತಿ ಅಂತಕ್ಕಂಥದ್ದೇ ಇಲ್ಲ. ಅಯ್ಯ ನಿಗಮಾಂಚಿತ ಅನಂತ ವೇದಗಳಿಂದ ಅದ್ವೈತನಾಗಿದ್ದಾನೆ. ನಿರ್ಗುಣ ನಿರ್ಗುಣ ಅಂತಂದ್ರೆ ಅವರು ಅದ್ವೈತಗಳು ನಿರ್ಗುಣ ಅಂತಾರೆ, ನಾವು ನಿರ್ಗುಣ ಅಂತೀವಿ. ನಾವು ನಿರ್ಗುಣ ಅಂತ ಬಹುದು ವಿಜಯದಾಸ್ ಹೇಳ್ತಾರೆ, ಭಾಗವ ಭೂಮಿ ವಲ್ಲಭ ಭವದೂರ ಭಕ್ತ ವರ್ಗಕ್ಕೆ ಬಹು ಸುಲಭ ನಿರ್ಗುಣ ನಿರ್ವಿಕಾರ ಸ್ವರ್ಗ ಐಶ್ವರ್ಯ ಕಿಂತ ಅನರ್ಘ್ಯ ಸಂಪದ ವಿವ ದೀರ್ಘಾಯುವಂತನಾದ ಭಗವ ರಾಮನು ಮರ್ಗಳನೆಲ್ಲ ರಣಗ್ರತಿ ಜಯಿಸಿದ ಉಗ್ರ ಪ್ರತಾಪಿ ಸುರಗ್ರಗಣ್ಯ ಸದ್ವಿಗ್ರಹ ಶ್ರೀಮದ ರುದ್ರಗ ಮಾಡಗ ದುರ್ಗವ ಕಲೆವೋ ಇಂಥ ಪ್ರಭುವ ಕಾಣೆನೋ ಈ ಜಗದೊಳಗಿಂಥ ಪ್ರಭುವ ಕಾಣೆನೋ. ನಿರ್ಗುಣ ಅಂದ್ರೆ ಪ್ರಾಕೃತ ಗುಣ ಶೂನ್ಯ ಅಂತಷ್ಟೇ. ಈ ಜಗತ್ತಲ್ಲಿ ನಾವು ಎಲ್ಲ ಸತ್ತು ಗುಣ ರಜವೋ ಗುಣ ತಮೋ ಗುಣ ಅಂತ ಎಲ್ಲ ಪ್ರಾಕೃತ ಗುಣಗಳೇ ಹೊತ್ತು ಅಪ್ರಾಕೃತ ಗುಣ ನಮ್ಗೆ ಎಲ್ಲೆಲ್ಲೂ ಕಾಣ್ತಾ ಇದೆ. ಯಾಕಂದ್ರೆ ಕಾಣದೇ ಇಲ್ಲ, ಅಪ್ರಾಕೃತ ಮಗ ಹೇಳ್ತಾ ಇದ್ದೀವಿ ನಮಗೆ ಗೊತ್ತಾಗಲ್ಲ. ಜೀವ ಒಬ್ಬರು ಅಪ್ರಾಕೃತ, ಪರಮಾತ್ಮನು ಅವರು ಅಪ್ರಾಕೃತನಾಗಿರ್ತಕ್ಕಂಥವ್ರು. ಆದ್ರೆ ಜೀವ ಅಪ್ರಾಕೃತನಾದ್ರೂ ಪ್ರಾಕೃತ ಗುಣಬದ್ಧನಾಗಿದ್ದಾನೆ, ಪರಮಾತ್ಮ ಅಪ್ರಾಕೃತನಾದ್ರೂ ಪ್ರಾಕೃತ ಗುಣಬದ್ಧನಲ್ಲ. ಅದಕ್ಕೋಸ್ಕರ ಅವನು ನಿರ್ಗುಣ ಹೆಸರಷ್ಟೇ ಹೊತ್ತು ಗುಣವೇ ಇಲ್ಲ ಅಂತ ತಿಳ್ಕೋಬಾರದು. ಪ್ರಾಕೃತ ಗುಣ ಇಲ್ಲದೆ ಇರ್ತಕ್ಕಂಥವನು ಶುದ್ಧರಾಗಿರ್ತಕ್ಕಂಥವ್ರು ನಾವೆಲ್ಲರೂ ಪ್ರಾಕೃತ. ಬ್ರಹ್ಮದೇವರು ಪ್ರಾಕೃತ ಗುಣಬದ್ಧರೇ, ಬ್ರಹ್ಮದೇವರು ಕೂಡ ಅವರು ಸತ್ವಗುಣದಿಂದ ಬದ್ಧರಾಗಿದ್ದಾರೆ, ನಾವೆಲ್ಲ ರಜೋಗುಣದಿಂದ ಬದ್ಧರಾಗಿದ್ದೀವಿ. ಅವರು ಬದ್ಧರಿಂದ ಹೇಗೆ? ಅವರು ಆ ದೇಹದಲ್ಲಿ ಆ ಬ್ರಹ್ಮ ದೇಹ ಪರ್ಯಂತ ಕಲ್ಪ ಪರ್ಯಂತ ಇರಲೇಬೇಕು. ಆ ಜೀವ ಬ್ರಹ್ಮ ಅಂತಕ್ಕಂತಹ ಜೀವ ಏನು ಅಣುವಾಗಿದ್ದಾರೆ, ಆ ಜೀವ ಬ್ರಹ್ಮದೇವರು ಕಲ್ಪ ಮುಗಿಯೋ ಸಾಕಾಗಪ್ಪ, ಈ ಸುಖ ಅನುಭವಿಸೋ ಸಾಕಾಗಿದೆ ಅಂತ ಅಂಬೋಳಿರ್ತಾರೆ. ಸುಖ ಅನುಭವಿಸಲು ಈ ದಿನ ಸ್ವೀಟ್ ತಿಂದ್ಬಿಡ್ಲಿ, ಬೇರೆ ರಾತ್ರಿ ಎಂದೋ ಒಂದ್ ದಿವಸ ವಾರಕ್ಕೆ ಒಂದ್ ದಿವಸ ತಿಂದ್ರೆ ಸ್ವೀಟ್ ಆಗ ಪರವಾಗಿಲ್ಲ, ದಿನ ಎರಡು ಮೂರು ಸ್ವೀಟ್ ತಿಂದ್ರೆ ಬ್ಯಾಡ ನೀ ಸ್ವೀಟ್ ಬೇಡ ಅಂತೀವಿ. ಹಾಗೆ ಪರಮಾತ್ಮರು ಕೂಡ ಅನಂತಾನಂತಗಳು ಪರಿಪೂರ್ಣರಾಗಿದ್ದಾರೆ. ಬ್ರಹ್ಮದೇವರು ಕೂಡ ತಾವು ಸತ್ತುಗುಣದಲ್ಲಿ ಸುಖ ಪ್ರಾರಬ್ಧವನ್ನು ಅನುಭವಿಸ್ಕೋತ ಆ ದೇಹದ ಸಾಕಪ್ಪ ಈ ಸುಖ ಪ್ರಾರಬ್ಧ ನಂಗೆ ಸಾಕಾಗುವುದೇ, ಈ ದೇಹ ಬಿತ್ತಟ್ಲಾಗಿ ಲಿಂಗ ದೇಹ ಕಳಿಸ್ಕೊಂಡು ಮೋಕ್ಷಕ್ಕೆ ಹೋಗ್ಬೇಕು ಅಂದ್ರೆ ಹೋಗಾಗಿಲ್ಲ ಬ್ರಹ್ಮದೇವರು. ಯಾಕೆ? ಆ ಬ್ರಹ್ಮ ಕಲ್ಪ ಎಂತ ಆ ಜೀವ ಇಲ್ಲ ಅಂದ್ರೆ ಅವರು ಬದ್ಧರೇ. ಬ್ರಹ್ಮದೇವರು ಬದ್ಧರು ನಿತ್ಯ ಮುಕ್ತರು ನಿರ್ವಿಕಾರರು ಅಂದ್ರೆ ರಮಾನಾರಾಯಣರು ಇಬ್ಬರು ವಿನಃ ಇನ್ನೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಬದ್ಧರೇ. ದೇವತೆಗಳೆಲ್ಲ ಸತ್ವಗುಣದಿಂದ ಬದ್ಧರು, ಮನುಷ್ಯರೆಲ್ಲ ರಜೋಗುಣದಿಂದ ಬದ್ಧರು, ದೈತ್ಯರೆಲ್ಲ ಅಂತೂ ಎಲ್ಲರೂ ಒಂದಲ್ಲ. ಅದಕ್ಕೆ ನಿತ್ಯ ನಿಗಮಾತೀತ ನಿರ್ಗುಣ ನಿತ್ಯವತ್ಸಲ ಪರಮಾತ್ಮನ ಬಹಳ ಪ್ರೀತಿ. ಒಮ್ಮೆ ನಮ್ಮನ್ನ ದಾಸಾಂತ ಒಪ್ಪಿಬಿಟ್ಟೆ ಅವನ ಮೇಲೆ ಅತಿ ಪ್ರೀತಿ ಪರಮಾತ್ಮ. ನಿತ್ಯವತ್ಸಲ ಭಯ ವಿನಾಶನ, ಭಯವನ್ನ ನಾಶ ಮಾಡ್ತಕ್ಕಂಥವ್ರು ಯಾವ ಭಯ, ಸಂಸಾರ ಭಯವನ್ನೇ ಕಳೀತಾ ಇರ್ತಕ್ಕಂಥವ್ರು ಈ ಭಯ ಏನು? ಅದಕ್ಕೋಸ್ಕರವಾಗಿ ಸತ್ಯಕಾಮ ಶರಣ್ಯ ಶ್ಯಾಮನ ಕೋಮಲಾಂಗ ಸುಖಿ ಮತ್ತನೊಂದಲ್ಲಿ ಮತ್ತರಲಾಗಿದ್ದು ಮತ್ತನೊಂದಲ್ಲಿ ಅವನು ಯಾರಿದ್ದಾರೆ ಹೇಳಿ, ಎದುರು ಯಾರಿದ್ದಾರೆ ಇಲ್ಲಿ ಹೊರಗೆ ಹೊರಗೆ ಎಲ್ಲಿ ನೋಡಿದ್ರು ಅವನೇ ಸುತ್ತಲಿಪ್ಪನು ಅತ್ಯಧಿಕ ಸಂತೃಪ್ತ ತಿಳಿದಿರಲಿಲ್ಲಾಂತ ಪರಮಾತ್ಮ ಅಂತಕೊಂಡು ಮುಂದೆ ಪವಿ ಹರಿಮನೆ ವಿದ್ರಮದ ಸಚ್ಚವಿಗಳಂದನೆ ರಾಜಿಸಿದ ಮಾಧವ ನಿರಂತರ ದೇವದಾನವ ಮಾನವನೊಡಿತು ತ್ರಿವಿಧ ಗುಣ ಕರ್ಮ ಸ್ವಭಾವ ಪವನ ಮುಖ ದೇವ ಅಂತರಾತ್ಮಕ ದಿವಸ ದಿವಸ ವ್ಯಕ್ತ ಮಾಡುತ್ತಲಿಟ್ಟು ಉಳಿಪ ಅಂತಕ್ಕಂಥ ಸಾಯಿಕಾರ್ಯ ಯೋಗ್ಯತಾನುಸಾರವಾಗಿ ಗುಣಕರ್ಮಗಳನ್ನು ತಾನು ಪ್ರಕಟ ಮಾಡ್ತಾನೆ ಆ ಸ್ವಭಾವ ಅನುಸೃತವಾಗಿ ಅಂತಕೊಂಡು ಹೇಳ್ತಾ ಅದಕ್ಕೆ ಉದಾಹರಣೆ ಕೊಡ್ತಾ ಇದ್ದಾರೆ. ಪರಿಹರಿನ್ಮಣಿ ವಿದ್ರುಮದ ಸಚ್ಚವಿಗಳಂದಜಿ ರಾಜಿಸುತ ಮಾಧವ ನಿರಂತರ ದೇವ ದಾನವ ಮಾನವರೊಳಿದ್ದು ತ್ರಿವಿಧ ಗುಣಕರ್ಮ ಸ್ವಭಾವವ ಪವನ ಮುಖ ದೇವಾಂತರಾತ್ಮಕ ದಿವಸ ದಿವಸ ದಿವ್ಯಕ್ತ ಮಾಡುತ್ತಲವರೊಳಿದ್ದುಣಿ ಪಾವ ಪರಮ ಒಬ್ಬನೇ ಪರಮಾತ್ಮ ಇದ್ರೆ ಯಾಕೆ ವ್ಯತ್ಯಾಸ ಯಾಕಾಗ್ತಾನೆ? ಸಾತ್ವಿಕ ರಾಜಸ ತಾಮಸ ಅಂತ ದೇವ ದಾನವ ಮನುಷ್ಯನು ಅಂಥವರಲ್ಲಿ ಆ ತ್ರಿವಿಧರಾಗಿರ್ತಕ್ಕಂತಹ ಜೀವರಾಶಿಗಳ ಕರ್ಮ ಸ್ವಭಾವ ಅವಗಳನ್ನ ಮುಖ್ಯ ಪ್ರಾಣದೇವರ ಮೂಲಕವಾಗಿ ತಾನು ಪ್ರತಿನಿತ್ಯವೂ ವ್ಯಕ್ತ ಮಾಡ್ತಾ ಇದ್ದಾನೆ. ಆದ್ದರಿಂದ ಹೊಸದಾಗಿಯೇನು ಅವರಲ್ಲ ನಾದತ್ತೇ ಕಶ್ಯಚಿತ್ ಪಾಪ ನಾದತ್ತೇ ಕಶ್ಯಚಿತ್ ಪುಣ್ಯ ಅಲ್ಲಿ ಇದ್ದದ್ದನ್ನ ದೇವರು ಪ್ರಕಟ ಮಾಡ್ತಾನೆ. ಹಾಗಾದ್ರೆ ದೇವರು ಅಸ್ವತಂತ್ರನಾದಲ್ಲ. ಹಾಗೆ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ, ಈ ಒಂದು ಸ್ವಚ್ಛವಾದ ಒಂದು ಇದು ವಜ್ರ ಆ ಕಡೆಗೆ ಕೆಂಪು ಆಮೇಲೆ ಕಪ್ಪು ನೀಲಿ ಮತ್ತು ಆಮೇಲೆ ಬಿಳಿ ಈ ರೀತಿ ಇರ್ತಕ್ಕಂತಹ ವಸ್ತು ಇತ್ತು ಅಂದ್ರೆ ಆ ವಸ್ತುವಿನ ಸಂಪರ್ಕದಿಂದ ಈ ಬೆಳಗಿದ್ದುಕೊಂಡು ಈ ಕಡೆ ನೋಡ್ಲಿಕ್ಕೆ ಆ ಬಣ್ಣ ಅಂತಕ್ಕಂಥ ಅದು ಕಾಣಿಸ್ತೇವೆ. ಯಾಕೆ ಅದರ ಸಂಬಂಧದಿಂದ ಆ ರೀತಿ ನಮಗೆ ಕಾಣಿಸ್ತಾ ಹೋಗುತ್ತೆ. ಹಾಗೆ ಪರಮಾತ್ಮನು ಕೂಡ ಪ್ರತಿಯೊಬ್ಬ ಜೀವರಾಶಿಗಳಲ್ಲಿ ಇದ್ಕೊಂಡು ಅವರವರ ಅನಾದಿ ಕರ್ಮ ಗುಣ ಸ್ವಭಾವಗಳೇನಿರ್ತವೆ ಅದನ್ನ ಮುಖ್ಯ ಪ್ರಾಣದೇವರ ಮೂಲಕವಾಗಿ ಪ್ರಕಟ ಮಾಡ್ತಾ ಇದ್ದಾನೆ, ವ್ಯಕ್ತ ಮಾಡುತ್ತಲಿಪ್ಪ. ಅಷ್ಟೇ, ಹೊಸದಾಗಿ ಏನು ಬರಲ್ಲ, ಹೊಸದಾಗಿ ಆತ ಮಾಡ್ತಾ ಇಲ್ಲ. ಹಾಗೆ ಪರಮಾತ್ಮ ಜೀವರ ಕರ್ಮ ಅಧೀನನಾದ ಹಾಗಾದ್ರೆ ಜೀವನ ಸ್ವಭಾವ ಕರ್ಮ ಏನಿದೆ ಅದರ ಅಧೀನನಾದ್ನೇ ಹೊತ್ತು ಅದನ್ನು ಬೇರೆ ಮಾಡಲಿಕ್ಕೆ ಆಗಲ್ಲ ದೇವರ ಕೈಯಾಗೆ ಅಂತ ಒಂದು ಪ್ರಶ್ನೆ ಬಂದಾಗ ಸಮರ್ಥ ಮಾಡಲಿಕ್ಕೆ ಸಮರ್ಥ ಅಲ್ಲ ಅಂತೇನಲ್ಲ, ಆದರೆ ಮಾಡಲ್ಲ ಅಂದ್ರು ಪರಮಾತ್ಮ. ಪರಮಾತ್ಮ ಏನು ಬೇಕಾದ ಅಚಿಂತ್ಯದ್ಭುತ ಶಕ್ತಿ ಅದೇ ಕರ್ತು ಅಕರ್ತು ಅನ್ಯಥಾ ಕರ್ತು ಶಕ್ತನಾಗಿದ್ದಾನೆ ದೇವರು. ಆದ್ರೆ ಇದನ್ನು ಮಾಡಲ್ಲ. ಯಾಕೆ ಮಾಡಲ್ಲ ಅಂತಂದ್ರೆ ನಮ್ಮ ಒಂದು ಸುಖಕ್ಕೋಸ್ಕರವಾಗಿ ನಮ್ಮ ನಮ್ಮ ಸ್ವಭಾವಗಳನ್ನು ದೇವರು ಪ್ರಕಟ ಮಾಡ್ತಾ ಇದ್ದಾನೆ ಹೊತ್ತು ಅದನ್ನ ಕೆಟ್ಟವದೆಲ್ಲ ಒಳ್ಳೆಯದ್ರು ಮಾಡಿಬಿಟ್ಟೆ ಏನ್ ತಪ್ಪೇಳಿ? ಕೆಟ್ಟವ್ರನ್ನೆಲ್ಲ ಒಳ್ಳೆಯವ್ರು ಮಾಡಿಬಿಟ್ಟೆ ಜಗತ್ತಿನಾಗ ಎಲ್ರಿಗೂ ಸುಖವೇ ಅಲ್ಲ ಅಂತ ತಿಳ್ಕೊಂಡು ಕೆಟ್ಟವ್ರು ಒಳ್ಳೆಯವ್ರು ಮಾಡಿದ್ರೆ ಒಳ್ಳೆಯವ್ರು ಕೆಟ್ಟವ್ರು ಮಾಡಲೇಬೇಕಲ್ಲ. ಆದ್ರಿಂದ ಪರಮಾತ್ಮ ಅದನ್ನು ವ್ಯತ್ಯಾಸ ಮಾಡಲ್ಲ. ಅವರವರು ಸ್ವಭಾವ ಶಾನಪಾಯತ್ವ ತೋಮ್ ಅಂತಕ್ಕಂಥ ಸೂತ್ರದಿಂದ ಅದನ್ನು ವ್ಯತ್ಯಾಸ ಮಾಡಲಿಕ್ಕೆ ದೇವರು ಹೋಗೋದೇ ಇಲ್ಲ. ಯಾಕೆ? ಒಂದು ವೇಳೆ ಮಾಡಿದ ಅಂತ ತಿಳ್ಕೊಂಡು ದೇವರು ಮಾಡಿದ್ರೆ ಅದರಿಂದ ನಮಗೆ ಬಹಳ ಹಾನಿ. ನಮಗೇನು ಹಾನಿ ಅಂತಂದ್ರೆ ಈಗ ಪ್ರಯಾಸ ಮಾಡಬೇಕು ಅಂತ ಅಪೇಕ್ಷೆ, ಕರಿಸಾಗಿ ಪಾಯಸ ಮಾಡಬೇಕು ಅಂತ ಒಂದು 20 ಲೀಟರ್ ಹಾಲು ತರಿಸಿ ಎಲ್ಲ ಮಾಡಿ ನೈವೇದ್ಯ ಇಟ್ಟು ಊಟ ಕೂತೀವಿ, ಪಾಯಸ ಇಟ್ಕೊತೀವಿ, ಉಪ್ಪಿನಮಯ ಆಗೋಗಿದೆ ಪಾಯಸ. ಯಾಕೆ ಅಂತ ಕೇಳಿದ್ರೆ ಅಡುಗೆನ ಕೇಳಿದ್ರೆ ಏನಪ್ಪ ಏನು ಪರಪಾಟಿನಿಂದ ಉಪ್ಪು ಹಾಕಿದೇನು? ಇಲ್ಲ, ನೀವು ಕೊಟ್ಟು ಸಕ್ಕರೆನೇ ಹಾಕಿನಿ, ಇನ್ನು ಉಳಿದು ನೋಡ್ರಿಂದ ಸಕ್ಕರೆ ಬಾಯಿಯೊಳಗೆ ಹಾಕಿದ್ದು ಉಪ್ಪಾಗಿತ್ತು. ಯಾಕೆ? ಪರಮಾತ್ಮ ಸಿಟ್ಟು ಬಂತು, ನನಗೆ ಅದರದರ ಸ್ವಭಾವಗಳನ್ನ ಬದಲ ಮಾಡುವ ಯೋಗ್ಯ ಇಲ್ಲ ಅಂತ ಇವತ್ತು ನೋಡಿ ನಾನು ಮಾಡ್ತೀನಿ ನೋಡಿ ತಿಳ್ಕೊಂಡು. ಈಗ ನಮ್ಗೆ ಸಿಹಿ ಬೇಕಾದ್ರೆ ಸಕ್ಕರೆ ಬೆಲ್ಲ, ಖಾರ ಬೇಕಾದ್ರೆ ಮೆಣಸಿನಕಾಯಿ, ಉಪ್ಪು ಬೇಕಾದ್ರೆ ಉಪ್ಪು ಹುಳಿ, ಹೀಗೆಲ್ಲ ಅನಾದಿ ಕಾಲದಿಂದ ಒಂದೊಂದು ವಸ್ತುಗಳ ಸ್ವಭಾವವನ್ನ ಅದರ ಒಂದು ಅಸ್ತಿತ್ವವನ್ನು ರಕ್ಷಣೆ ಮಾಡಿಕೊಂಡು ಬಂದಿದ್ದಾನೆ, ಆದರೆ ಬದಲು ಮಾಡ್ತಾ ಇಲ್ಲ. ಈಗ ಅದು ಸಿಟ್ಟು ಬಂದು ದಿನ ಬೆಳಗಾದ್ರೆ ಒಂದೊಂದು ಪದಾರ್ಥಗಳ ಗುಣ ಒಂದೊಂದು ಆಗ್ತಾ ಹೋದ್ರೆ ಬೆಳಗಾದ್ರೆ ಏನ್ ಮಾಡಬೇಕು ನಾವು? ಇವ ಸಕ್ರಿಯ ಉಪ್ಪು ನೋಡ್ತಕ್ಕಂಥದ್ದು, ಉಪ್ಪು ಇನ್ನೊಂದು ನೋಡ್ತಕ್ಕಂಥ, ಈಗ ದಿನ ಬೆಳಗಾದ್ರೆ ವ್ಯತ್ಯಾಸವಾಗ್ತಾ ಹೋದೆ ನಮ್ಮ ವೃದ್ಧಿ ಏನು? ಇನ್ನು ಈ ಸೊಳ್ಳೆ ಕಚ್ಚಿ ಹಾವು ಕಚ್ಚಿದ್ರೆ ಸಾಯ್ತಾರೆ, ಆಗ ಭಗವಂತ ಸಿಟ್ಟು ಬಂದು ಆ ಹಾವಿನ ಔಷಧವನ್ನು ಸೊಳ್ಳೆಯಲ್ಲಿಟ್ಟು ಸೊಳ್ಳೆ ಅಂತ ಹಾವಿನಲ್ಲಿ ಇಟ್ಬಿಟ್ರೆ ಗತಿಯೇನು? ಆ ಸೊಳ್ಳೆ ಕಚ್ಚಿದ್ರೆ ಮನುಷ್ಯ ಸಾಯಿಲಿ ಕಚ್ಚಿಬಿಟ್ರೆ ಮನುಷ್ಯನ ಗತಿಯೇನು? ಈ ದಿವಸ ಸೊಳ್ಳೆ ಕಚ್ಚಿದ್ರೆ ನಾಳೆ ಗೊದ್ದ ಕಚ್ಚಿದ್ರೆ ನಾಳೆ ಇನ್ನೊಂದು ನೊಣ, ಈ ರೀತಿಯಾಗಿ ಪ್ರತಿನಿತ್ಯ. ಅದಕ್ಕೆ ಪುರಂದಾಸನ ದೇವನ್ನ ಅಂದರೆ ಹತ್ತಿ ಗಿಡದ ಕೊನೆ ಹಗೆಯಾಗಿ ಬಿಡದ ಮೇಲೆ ಇನ್ನೇನು ಇನ್ನೇನು, ಕಲಸಿಟ್ಟ ಅವಲಕ್ಕಿ ಕಲಪರಿಟ್ಟಿ ನುಂಗಿದ್ದರೆ ಇನ್ನೇನು ಇನ್ನೇನು ಅಂತ ಒಂದು ದೇವರನ್ನ ಮಾಡಿದ್ದಾರೆ. ಪದಾರ್ಥಗಳನ್ನ ರಕ್ಷಿಸೋ ಗಿಡಕ್ಕೋಸ್ಕರವಾಗಿ ಪಾತ್ರೆಯಲ್ಲಿ ಇಟ್ಟು ಮುಚ್ಚಿರ್ತೀವಿ. ಬೆಳಗಾದಗಳ ಪಾತ್ರೆಯೇ ನುಂಗಿಬಿಟ್ರೆ ಯಾವ್ದು ಅರ್ಚಣ ನಮ್ಮ ಗತಿಯನ್ನು ಹೀಗಾಗೋಗ್ಬಿಟ್ರಿ. ತಾಯಿನೇ ಕೂಸಿನ ಕತ್ತಿಕ್ಕಿ ಬಿಟ್ರೆ ಗತಿಯನ್ನು, ಕೂಸಿಗೆ ತಾಯಿಯ ಸ್ಥಾನ ಹಾಗೇನೆ ವಿಷವಾಗಿ ಬಿಟ್ರೆ ಗತಿಯೇನು? ಹೀಗ ಭಗವಂತ ನಮ್ಮ ಒಂದು ಸುಖಕ್ಕೋಸ್ಕರವಾಗಿ ಅನಾದ್ಯಂತ ಕಾಲದಿಂದ ಒಂದು ವಸ್ತುವಿನ ಗುಣ ಸ್ವಭಾವಗಳೇನಿದ್ದಾವೆ ಅವರನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ, ಅದನ್ನ ರಕ್ಷಿಸಿಕೊಂಡು ಹೋಗ್ತಾ ಇದ್ದಾನೆ ಹೊರತು ಅದನ್ನ ಬದಲು ಮಾಡ್ಲಿಕ್ಕೂ ಹೋಗಲ್ಲ, ಏನು ಮಾಡ್ಲಿಕ್ಕೂ ಹೋಗದೆ. ಅದಕ್ಕೋಸ್ಕರವಾಗಿ ದೇವದಾನವ ಮನುಷ್ಯರನ್ನು ಇಟ್ಕೊಂಡು ಪರಮಾತ್ಮ ತಾನು ಈ ರೀತಿಯಲ್ಲಿ ಅವರ ಅನಾದಿ ಕರ್ಮ ಗುಣ ಸ್ವಭಾವಗಳು ಏನಿದ್ದರೆ ಅದನ್ನ ಪ್ರಕಟ ಮಾಡ್ತಾನೆ ಹೊರತು ಬೇರೆ
ಮಾಡಲ್ಲ.
ಸ್ವಭಾವೋ ಜೀವಯೇವಚ ಯದನುಗ್ರಹತ ಸಂತಿ ನ ಸಂತಿ ಅಪೇಕ್ಷ. ಅದಕ್ಕೋಸ್ಕರವಾಗಿ ತ್ರಿವಿಧ ಗುಣ ಕರ್ಮ ಸ್ವಭಾವವ ಪವನಮುಖ ದೇವಾಂತರಾತ್ಮಕ ದಿವಸ ದಿವಸದಿ ವ್ಯಕ್ತ ಮಾಡುತ್ತಾರೆ ಅವರಲ್ಲಿ ಇದ್ದು ನಿಪ ಅದನ್ನು ವ್ಯಕ್ತ ಮಾಡ್ತಾನೆ, ಅವರಿಗೆ ಅವರ ಯೋಗ್ಯತಾ ಅನುಸಾರವಾಗಿ ಉಣಿಸ್ತಾ ಇದ್ದಾರೆ. ಇನ್ನು ಪರಮಾತ್ಮ ಮಾಡಲು ಸಮರ್ಥ, ಯಾಕೆ ಹಾಗೆ ಮಾಡ್ತಾನೆ ಅದು ಅವನಿಗೆ ಗೊತ್ತುಂಟು. ಅನುಮಹತ್ತಿನೊಳುಪ ಘನ ಪರಮಾಣುವಿನೊಳು ಅಡಗಿಸುವ ಸೂಕ್ಷ್ಮ ಮುರುಗಿಸುವ ತೇಲಿಸುವ ಸ್ಥೂಲಗಳವನ ಮಾಯವಿದು ತನುಜ ರಕ್ಕಸರೆಲ್ಲರಿವರುಳು ಮುನಿದು ಮಾಡುವುದೇನು ಉರುಕಲ ವೈಕೆಗಳು ಧಾನ್ಯಗಳ ಹನಿವಂದದಲ್ಲಿ ಸಂಭವಿಸಬೇಕು. ಪರಮಾತ್ಮ ಅನುವಿನೊಳಗೆ ಅಣುವಾಗಿದ್ದಾನೆ, ಮಹತ್ತಿನೊಳಗೆ ಮಹತ್ತಾಗಿದ್ದಾನೆ. ಅನೋರಣೀಯಾನ್ ಮಹತೋ ಮಹೀಯಾನ್ ಅಂತ ವೇದ ಹೇಳ್ತಾರೆ. ಅಣು ಜೀವ ಪರಮಾಣು, ಜೀವ ಬರೋ ಅಣುವಲ್ಲ ಪರಮಾಣು. ಅಂತ ಅಣುವಿನಲ್ಲಿ ತಾನು ಅಣುಗುತ್ತಲೂ ಅಣುವಾಗಿದ್ದಾನೆ. ಅಂತ ಅಣುವಾದ ಜೀವನದಲ್ಲಿ 80,775 ನೃಸಿಂಹ ರೂಪದಿಂದ ಇದ್ದಾನೆ. ಇನ್ನು ಜೀವನ ಯೋಜಿ ಅನುಸೃತವಾದ ರೂಪ ಹರಿರೂಪ ಅಂದಾಗ ಖ್ಯಾಗ ಆತನು ಅನೋರ್ಣೀಯ. ಇನ್ನು ಮಹತ್ತು, ಮಹತ್ತೆಂತಾದ್ದು 50 ಕೋಟಿಗಾವದ ಬ್ರಹ್ಮಾಂಡ, ಅದರ ಮೇಲೆ 50 ಕೋಟಿಗಾವದ ಬ್ರಹ್ಮಾಂಡ ಕರ್ಪಣ, ಅದರ ಮೇಲೆ 10,000 ಕೋಟಿ ಯೋಜನ ಬರೀ ಜಲಾವರಣ, ಅದರ ಮೇಲೆ ಅದರಷ್ಟು ಯಾವುದು ಈ ಅಗ್ನಿ ಆವರಣ, ಅಗ್ನಿ ಆವರಣ ಅದರ ಮೇಲೆ ಅದರ ಹತ್ತಿರಷ್ಟು ವಾಯು, ಅದರ ಹತ್ತಿರಷ್ಟು ಆಕಾಶ, ಅದರ ಹತ್ತಿರಷ್ಟು ಅಹಂಕಾರ ತತ್ವ, ಅದರ ಹತ್ತಿರಷ್ಟು ಮಹತ್ತತ್ವ, ಅದರ 5ರಷ್ಟು ತಮೋ ಆವರಣ, 2ರಷ್ಟು ರಜೋ ಆವರಣ, ಮೇಲೆ 3ರಷ್ಟು ಸಾತ್ವಿಕ ಆವರಣ, ಅದರ ಮೇಲೆ ಅವ್ಯಾಕೃತ ಆಕಾಶ. ಅದೆಷ್ಟು ಅಪರಿಮಿತ ಅಂತ ಹೇಳ್ತದ, ಅದು ಎಷ್ಟದೆ ಎಂಬುದೇ ಗೊತ್ತಿಲ್ಲ. ಅವ್ಯಾಕೃತ ಆಕಾಶ ಇದೆಲ್ಲ ಒಂದು ಬ್ರಹ್ಮಾಂಡದ ಸ್ಥೂಲ ಚಿತ್ರ. ಇಂತಹ ಒಂದು ಬ್ರಹ್ಮಾಂಡವನ್ನು ಒಂದು ರೋಮಕೂಪದಲ್ಲಿ ಒಂದು ಬ್ರಹ್ಮಾಂಡವನ್ನು ಹೊಂದಿದ್ದಾರೆ. ಅದರಲ್ಲಿ ಒಂದೇ ಕಾಲಕ್ಕೆ ಅನಂತ ಬ್ರಹ್ಮಾಂಡ ವ್ಯಕ್ತಿ ತಿಳ್ಕೋಬಾರದು, ಇರೋದು ಒಂದೇ ಬ್ರಹ್ಮಾಂಡವೇ. ಅದಕ್ಕೋಸ್ಕರವಾಗಿ ಅಂದಾಗ ಇದು ಮಹತ್ತಿನೊಳಪ, ಅವನು ಮಹತ್ತಿನೊಳಪ ಘನ ಪರಮಾಣುವಿನೊಳು ಅಡಗಿಸುವ ಪರಮಾಣುವಿನಲ್ಲಿ ದೊಡ್ಡದನ್ನ ಅಣಿಸ್ಬಿಡ್ತಾನೆ. ಹಾಗೆ ಕರಿಯ ಕನ್ನಡಿಯೊಳು ಅಡಗಿಸಿದಂತೆ ಅಂದರು. ಒಂದು ಸಣ್ಣ ಕನ್ನಡಿ ನಾವು ಹಿಡಿದ್ಬಿಟ್ರೆ ದೂರದಲ್ಲಿ ಒಂದು ಆನೆ ಇದ್ರೆ ಆನೆಯ ಫೋಟೋ ಅದರಲ್ಲಿ ಕಾಣಿಸ್ತಿರ್ತೇವೆ. ಯಾಕೆ ಕಾಣಿಸ್ತದೆ? ಈ ನಾವು ಫೋಟೋ ತೆಗಿತೀವಿ, ಫೋಟೋ ತೆಗೆಯುವಾಗ ಆ ಲೆನ್ಸ್ ಎಷ್ಟಿರ್ತದೆ, ಸಣ್ಣದಿರ್ತದೆ, ಅದು ಎಷ್ಟೆಷ್ಟು ದೂರ ಜಳ್ಕೊಂಡಿರ್ತದೆ, ಎಷ್ಟು ಅಗಲಕ್ಕೆ ಜಳ್ಕೊಂಡಿರ್ತದೆ, ಹೇಗೆ ಅದು ಅವನಿಗೆ ಗೊತ್ತು. ಸೂಕ್ಷ್ಮವ ಮುನಿಗಿಸುವ ಸ್ಥೂಲವ ತೇಲಿಸುವ, ಏನು ಸಣ್ಣ ಒಂದು 1/4 ಗ್ರಾಮ್ ಇರ್ತಕ್ಕಂಥ ಕಲ್ಲು ಹರಳು ನೀರನ್ನು ಹಾಕಿದ್ರೆ ಮುನಿಗೋಗ್ತದೆ, 1/4 ಗ್ರಾಮ್ ಕೊಡೋದಿಲ್ಲ. ತನ್ನಗಟ್ಟಲೆ ಇರ್ತವೆ ಮರಗಳು, ದಿಮ್ಮೆಗಳು ತೇಳ್ಕೊಂಡು ಬರ್ತಿರ್ತವೆ ಪ್ರವಾಹದೊಳಗೆ. ತನ್ನಗಟ್ಟಲೆ ಇರ್ತಕ್ಕಂತಹ ಮರದ ದಿಮ್ಮೆಗಳು ತೇಳ್ಕೊಂತ ಬರ್ತಿರ್ತವೆ. ಯಾಕೆ ಆ ಡೆನ್ಸಿಟಿ ಅದು ಇದು ಹೇಳ್ಬೋದು, ಅದು ಇಟ್ಟೋ ನಾರದನ್ನ ಪರಮಾತ್ಮ ಇಟ್ಟಾನೆ. ಯಾಕೆ ಇಟ್ಟಾನೆ ಅದು ಅವನಿಗೆ ತಿಳಿಯೋದು. ನಿನ್ನಾಟ ತಿರುಪತಿ ವೆಂಕಟ ಅಂತ ಹೇಳಿದಾಗೆ ಈ ರೀತಿ ಇರ್ತಕ್ಕಂಥ